ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ, ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ, ದೇವ ಸುತನ ಜೀವದಾನ ಬನ್ನಿರೆ, ದೇವ ಸುತನ ಜೀವದಾನ ಹೊಂದ ಬನ್ನಿರೆ, ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ. ಪಾಶ ದುರಿತ ತೋಳು ನರಳುತ್ತೀಯೆ ಮನುಜ, ಧರೆಯ ಪಾಶ ದುರಿತ ತೋಳು ನರಳುತ್ತೀಯೆ ಮನುಜ, ಬರಿಯ ಕೈಯ ಅರಿಯ ಪುಣ್ಯ ಧರೆಯಲಿ ಬರದಿ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೆ, ಓ ಬನ್ನಿರೆ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೆ, ಓ ಬನ್ನಿರೆ, ಬನ್ನಿರೆ, ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಯೂದರ ಹಬ್ಬಗಳು ಛಾಯೆ ಮತ್ತು ನಿಜ ಸ್ವರೂಪ ಭಾಗ ಎರಡು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಯೂದರ ಹಬ್ಬಗಳು ಹೇಗೆ ಕ್ರಿಸ್ತನನ್ನು ಸೂಚಿಸತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವಾಗಿ ನಾವು ಕಲಿತಕ್ಕಂಥವರಾಗಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ಯೂದರ ಮೊದಲ ಹಬ್ಬವಾದಂತಹ ಪಸ್ಕ ಹಬ್ಬ ಹೇಗೆ ಅದು ಅಕ್ಷರಸವಾಗಿ ಕ್ರಿಸ್ತನನ್ನು ಸೂಚಿಸತಕ್ಕಂಥದ್ದಾಗಿತ್ತು ಅನ್ನುವಂತಹ ಒಂದು ಅದ್ಭುತವಾದಂತಹ ಸತ್ಯವನ್ನು ಕಲಿತೆವು. ಅಲ್ಲಿ ವಿಶೇಷವಾಗಿ ಕ್ರಿಸ್ತನು ಆತನು ಸಿಲುಬೆಯಲ್ಲಿದ್ದಾಗ ಆತನ ಎಲುಬುಗಳನ್ನು ಮುರಿಯಲಿಲ್ಲ, ಮತ್ತು ಪಸ್ಕ ಹಬ್ಬದ ಒಂದು ಕುರಿಯನ್ನು ಸಹ ಎಲುಬುಗಳು ಮುರಿಯಬಾರದಾಗಿತ್ತು ಎಂಬುದಾಗಿ ತೋರಿಸ್ತಕ್ಕಂಥದ್ದಾಗಿದೆ. 14ನೆಯ ಆ ಒಂದು ದಿನ ಅದು ಪಸ್ಕವನ್ನು ಆಚರಿಸಬೇಕಾಗಿತ್ತು. ಅದೇ ರೀತಿಯಾಗಿ ಯೇಸು ಸ್ವಾಮಿಯು ಸಹ ಪಸ್ಕದ ಹಬ್ಬದ ಸಮಯದಲ್ಲೇ ಸತ್ತನು. ನಿಷ್ಕಳಂಕವಾದಂಥ ಕುರಿಮರಿ ಬೇಕಾಗಿತ್ತು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಸಹ ನಿಷ್ಕಳಂಕವಾಗಿದ್ದನು. ಆತನ ಮಾಂಸವನ್ನು ತಿನ್ನಬೇಕು ಅಂತಕ್ಕಂಥದ್ದು ಕರ್ತನ ರಾತ್ರಿ ಭೋಜನವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಅಂದು ಯೂದರು ಆ ಮಾಂಸವನ್ನು ಸುಟ್ಟು ತಿನ್ನಬೇಕಾಗಿತ್ತು. ಮಾತ್ರವಲ್ಲದೆ ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಪಸ್ಕ ಹಬ್ಬಕ್ಕೆ ಮುಂದಿನ ದಿನ ಹುಳಿಯಿಲ್ಲದ ರೊಟ್ಟಿ ಹಬ್ಬ, ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಪಸ್ಕ ಹಬ್ಬ ಕ್ರಿಸ್ತನನ್ನು ಸೂಚಿಸಿದ ರೀತಿಯಲ್ಲಿಯೇ ಯೇಸು ಸ್ವಾಮಿಯನ್ನ ಈ ಒಂದು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಮತ್ತು ಇತರ ಹಬ್ಬಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಮುಂದುವರೆದು ಇವತ್ತಿನ ದಿನದಲ್ಲಿ ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಪೂರ್ಣನೇ ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ದೇವರೇ, ಅಪ್ಪ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರತಕ್ಕಂಥವರಾಗಿದ್ದೀವಿ ಸ್ವಾಮಿ. ಯೂದರ ಹಬ್ಬಗಳು ಅದು ಕೇವಲ ಯೂದರಿಗೆ ಕೊಟ್ಟಂತಹ ಹಬ್ಬಗಳು ಮಾತ್ರವಾಗಿರದೆ ಅದು ಕ್ರಿಸ್ತನನ್ನು ಸೂಚಿಸುವಂತಹ ಬರ್ತಕ್ಕಂಥ ಮೆಸ್ಸಾಯನನ್ನು ನೋಡುವ ಹಾಗೆ, ನಮ್ಮ ರಕ್ಷಕನು ಬರ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ಅರಿತುಕೊಳ್ಳುವ ಹಾಗೆ ಅಂದು ಯೂದರಿಗೆ ನೀನು ಕೊಟ್ಟಿದ್ದೀಯ ಸ್ವಾಮಿ. ಅದು ಛಾಯೆ ಆಗಿತ್ತು, ಅದರ ನಿಜ ಸ್ವರೂಪ ನೀನಾಗಿದ್ದೀಯ ಸ್ವಾಮಿ. ಅದು ಕೊನೆಯ ಕಾಲದಲ್ಲಿರ್ತಕ್ಕಂತಹ ನಿನ್ನ ಮಕ್ಕಳಿಗೆ ಯಾವ ರೀತಿಯ ಒಂದು ಅದ್ಭುತವಾದಂಥ ಸತ್ಯವನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಆತ್ಮಿಕ ಸಂದೇಶವೇನು ಎಂಬುದನ್ನು ಅರಿತುಕೊಳ್ಳುವಾಗ ಕೇಳುವಂಥ ನಿನ್ನ ಮಕ್ಕಳನ್ನು ಹೆಸರಾಗಿ ಆಶೀರ್ವದಿಸು. ಅವರ ಹೃದಯದಲ್ಲಿ ಮಾತನಾಡು. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗಾಗಲೇ ಪಸ್ಕ ಹಬ್ಬದ ವಿಚಾರವಾಗಿ ನಾವು ಕಲಿತಿದ್ದೇವೆ. ಪಸ್ಕ ಹಬ್ಬದ ನಂತರ ಬರ್ತಕ್ಕಂತಹ ಅಂದರೆ ಮುಂದಿನ ದಿನದಲ್ಲಿಯೇ ಬರ್ತಕ್ಕಂತಹ ಒಂದು ಹಬ್ಬ, ಅದು ಅನ್ಲಿವೆನ್ ಬ್ರೆಡ್ ಅಂದರೆ ಹುಳಿ ಇಲ್ಲದ ರೊಟ್ಟಿ ಹಬ್ಬ ಬರ್ತಕ್ಕಂಥದ್ದಾಗಿದೆ. ನೋಡಿ, ಈ ಒಂದು ಪಸ್ಕ ಹಬ್ಬಕ್ಕೂ ಹುಳಿ ಇಲ್ಲದ ರೊಟ್ಟಿ ಹಬ್ಬಕ್ಕೂ ಇರತಕ್ಕಂತಹ ಒಂದು ಸಂಬಂಧವನ್ನು ನಾವು ಗಮನಿಸುವುದಾದರೆ, ಪಸ್ಕ ಹಬ್ಬ ಮತ್ತು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಒಂದೇ ತರನಾಗಿತ್ತು. ಇದನ್ನು ಪೌಲ ಯಾವ ರೀತಿಯಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ ನೋಡಿ. ಅದಕ್ಕೂ ಮೊದಲು ನಾವು ವಿಮೋಚನಾ ಕಾಂಡ 12:15 ಓದಬೇಕಾದ್ರೆ, ಆ 7 ದಿನದ ಹೊರಗೆ ನೀವು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕು, ಮೊದಲನೇ ದಿನದಲ್ಲಿಯೇ ಹುಳಿ ಹಿಟ್ಟನ್ನ ನಿಮ್ಮ ಮನೆಯೊಳಗಿಂದ ತೆಗೆದು ಬಿಡಬೇಕು, ಯಾಕೆಂದರೆ ಮೊದಲನೇ ದಿನದಿಂದ 7ನೇ ದಿನದವರೆಗೆ ಹುಳಿ ರೊಟ್ಟಿಯನ್ನ ತಿನ್ನುವವನು ಇಸ್ರಾಯೇಲ್ ಜನರ ಒಳಗೆ ತೆಗೆದು ಹಾಕಲ್ಪಡಬೇಕು. ಎಂತಹ ಅದ್ಭುತವಾದಂತಹ ಒಂದು ಆಜ್ಞೆಯನ್ನ ದೇವರು ಇಸ್ರಾಯೇಲ್ ಜನರಿಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಈ ಹುಳಿ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ? ಈ ಪಸ್ಕ ಹಬ್ಬ ಕ್ರಿಸ್ತನನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಪಸ್ಕದ ಕುರಿಮರಿ ಕ್ರಿಸ್ತನ ಎಂಬುದಾಗಿ ನಾವು ನೋಡಿದೆವು. ಆದರೆ ಈ ಹುಳಿ ಇಲ್ಲದ ರೊಟ್ಟಿ ಹಬ್ಬ ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ಸೂಚಿಸ್ತಕ್ಕಂಥದ್ದಾಗಿದೆ, ಪೌಲ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದ್ರೆ 1 ಕೊರಿಂಥಿಯ 5:7-8 ನಾವು ಓದುವುದಾದರೆ, ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯಿಂದ ತೆಗೆದುಹಾಕಿ ಹೊಸ ಕಣದಂತಾಗಿರಿ, ಯಾಕೆಂದರೆ ಈಗಾಗಲೇ ನಮ್ಮ ಪಸ್ಕದ ಕುರಿಮರಿಯಾದಂತಹ ಕ್ರಿಸ್ತನು ಬಲಿಯಾಗಿದ್ದಾನೆ. ಆ ಕುರಿಮರಿ ಯಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆಯ ಹುಳಿಯನ್ನ ಅಂದರೆ ದುರ್ಮಾರ್ಗತ್ವ ಮತ್ತು ದುಷ್ಟತ್ವ ಎಂಬ ಹುಳಿಯನ್ನ ಇಟ್ಟುಕೊಳ್ಳದೆ ಪ್ರಾಮಾಣಿಕತೆ ಮತ್ತು ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಎಂಬುದಾಗಿ ಪೌಲನು ಬರೀತಕ್ಕಂಥವನಾಗಿದ್ದಾನೆ. ಇಲ್ಲಿ ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಅಂದರೆ ಒಂದು ಸಾರಿ ನಾವು ದೀಕ್ಷಾ ಸ್ನಾನವನ್ನು ಹೊಂದಿದ ನಂತರ ನಾವು ಪಾಪದ ಪಾಲಿಗೆ ಸಾಯ್ತಕ್ಕಂಥವರಾಗಿದ್ದೇವೆ, ಪಾಪದ ಪಾಲಿಗೆ ಸತ್ತು ನೂತನವಾಗಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಇಲ್ಲಿ ಹುಳಿ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಹುಳಿ ಅಂತಕ್ಕಂಥದ್ದು ದುರ್ಮಾರ್ಗತ್ವ ಮತ್ತು ದುಷ್ಟತ್ವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದು ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಸಾಂಕೇತಿಕವಾಗಿ ಹುಳಿ ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಾವು ಕರ್ತನ ರಾತ್ರಿ ಭೋಜನವನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದೇವೆ. ಆ ಕರ್ತನ ರಾತ್ರಿ ಭೋಜನದಲ್ಲಿ ಆ ದ್ರಾಕ್ಷಾರಸ ಅಂತಕ್ಕಂಥದ್ದು ಅದು ಫ್ರೆಶ್ ಅಂದರೆ ಆಗ ತಾನೇ ತಾಜ್ಯವಾಗಿ ತಯಾರಿಸಿರ್ತಕ್ಕಂತಹ ಆ ಒಂದು ದ್ರಾಕ್ಷ ಹಣ್ಣಿನ ರಸವನ್ನು ನಾವು ಕರ್ತನ ರಾತ್ರಿ ಭೋಜನೆಗೆ ಉಪಯೋಗಿಸಬೇಕು. ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ನಾವು ಇದನ್ನು ತಪ್ಪತಕ್ಕಂಥವರಾಗಿದ್ದೇವೆ. ನಾವು ಒಂದು ಸಾರಿ ಆ ದ್ರಾಕ್ಷ ರಸವನ್ನು ತೆಗೆದುಕೊಂಡು ಬಂದ ನಂತರ ಅದನ್ನು ಉಪಯೋಗಿಸಬೇಕು, ಅದನ್ನು ಭದ್ರವಾಗಿ ಮುಚ್ಚಿಡಬೇಕು. ಇಲ್ಲ ಅಂದರೆ ಅದು ಹುಳಿ ಬರ್ತಕ್ಕಂಥದ್ದಾಗಿದೆ. ಆ ಹುಳಿ ಬರ್ತಕ್ಕಂತಹ ಆ ಒಂದು ದ್ರಾಕ್ಷ ರಸವನ್ನು ನಾವು ಕರ್ತನ ರಾತ್ರಿ ಭೋಜನಕ್ಕೆ ಯಾವುದೇ ಕಾರಣಕ್ಕೂ ನಾವು ಉಪಯೋಗಿಸಬಾರದು. ಯಾಕೆಂದರೆ ಹುಳಿ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ದುಷ್ಟತ್ವ, ದುರ್ಮಾರ್ಗತ್ವ, ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಇಸ್ರಾಯೇಲ್ ಜನರಿಗೆ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ ಯಾರೆಲ್ಲ ಹುಳಿಯನ್ನು ಇಟ್ಟುಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರು ಇಸ್ರಾಯೇಲ್ ಜನರ ಒಳಗಿಂದಲೇ ತೆಗೆದುಹಾಕಬೇಕು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ಕ್ರಿಸ್ತನು ಯಾವ ರೀತಿಯಲ್ಲಿ ಪಾಪವಿಲ್ಲದಂತಹ ಜೀವಿತವನ್ನು ಜೀವಿಸಿದನೋ ಅದೇ ರೀತಿಯಾಗಿ ನಾವು ಸಹ ಪಾಪವಿಲ್ಲದಂತಹ ಜೀವಿತವನ್ನು ಜೀವಿಸಬೇಕು ಅನ್ನುವಂತಹ ಸತ್ಯವನ್ನು ಈ ಒಂದು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಸೂಚಿಸ್ತಕ್ಕಂಥದ್ದಾಗಿತ್ತು. ನಂತರ ಬರ್ತಕ್ಕಂತಹ ಒಂದು ಹಬ್ಬ ಯಾವುದೆಂದರೆ ಅದು ಪ್ರಥಮ ಫಲದ ಹಬ್ಬವಾಗಿತ್ತು. ಈ ಪ್ರಥಮ ಫಲದ ಹಬ್ಬ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಯಾಕೆ ದೇವರು ಇಸ್ರಾಯೇಲ್ ಜನರಿಗೆ ಪ್ರಥಮ ಫಲದ ಹಬ್ಬವನ್ನು ಸೂಚಿಸಬೇಕು ಎಂಬುದಾಗಿ ತಿಳಿಸಿದನು. ನೋಡಿ ಪ್ರಿಯ ಕೇಳುಗರೆ, ಯಾಜಕಾಂಡ 23:9-12 ತನಕ ನಾವು ಓದುವುದಾದರೆ ಯೆಹೋವನು ಮೋಶೆಯೊಂದಿಗೆ ಮಾತನಾಡಿ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿ ಜವೆಗೋಧಿಯ ಪೈರನ್ನು ಕುಯ್ಯುವಾಗ ಪ್ರಥಮ ಫಲದ ಸೀಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ದೇವರಿಗೆ ಅಂಗೀಕಾರವಾಗುವಂತೆ ಯಾಜಕನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಿ ಸಮರ್ಪಿಸುವನು. ಸಬ್ಬತ್ ದಿನದ ಮರುದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು. ಆ ಸೀವುಡನ್ನು ನೈವೇದ್ಯವಾಗಿ ನಿವಾಳಿಸುವ ದಿನದಲ್ಲಿ ನೀವು ಒಂದು ವರ್ಷದ ಪೂರ್ಣಾಂಗವಾದಂತಹ ಟಗರನ್ನು ಸರ್ವಾಂಗ ಹೋಮವಾಗಿ ಯೆಹೋವನಿಗೆ ಅರ್ಪಿಸಬೇಕು. ದೇವರೇನು ಹೇಳ್ತಕ್ಕಂತೇನಾಗಿದ್ದೇನೆ, ಜವೆಗೋಧಿಯ ಪೈರನ್ನು ಕುಯ್ಯುವಾಗ ಕುಯ್ಯುವುದಕ್ಕಿಂತ ಮೊದಲೇ ಪ್ರಥಮ ಫಲವಾಗಿ ಕೆಲವೊಂದು ಸೀವುಡನ್ನು ತಂದು ಅದನ್ನು ಯಾಜಕನ ಬಳಿಗೆ ಅರ್ಪಿಸಬೇಕಾಗಿತ್ತು. ಇದು ಪ್ರಥಮ ಫಲದ ಒಂದು ಹಬ್ಬವಾಗಿತ್ತು. ಪ್ರಿಯ ಕೇಳುಗರೆ, ಯಾರೆಲ್ಲ ಜವೆಗೋಧಿಯನ್ನು ದೇವರು ಕೊಟ್ಟಿದ್ದಾನೆ ನಮಗೆ ಎಂಬುದಾಗಿ ಅರ್ತುಕೊಂಡು ಆ ಒಂದು ಪೈರನ್ನು ಕುಯ್ಯುವುದಕ್ಕಿಂತ ಮೊದಲು, ಅದು ಮಾಗಿ ಎಲ್ಲ ಕುಯಿಲಿಗೆ ಬರುವುದಕ್ಕಿಂತ ಮೊದಲು ಅದನ್ನು ಕುಯ್ಯೋದಕ್ಕಿಂತ ಮೊದಲು ಅದನ್ನು ತೆಗೆದುಕೊಂಡು ಬಂದು ಅದನ್ನು ದೇವಾಲಯಕ್ಕೆ ಅರ್ಪಿಸಬೇಕಾಗಿತ್ತು. ಪ್ರಥಮ ಫಲ ನಾವು ಸಹ ಇವತ್ತಿನ ದಿನದಲ್ಲಿ ಪ್ರಥಮ ಫಲ ದೇವರಿಗೆ ತರ್ತೇವಲ್ಲ, ಅದೇ ರೀತಿಯಾಗಿ ಅವರು ಸಹ ಪ್ರಥಮ ಫಲವನ್ನು ದೇವರಿಗೆ ತರಬೇಕಾಗಿತ್ತು. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಮೊದಲು ಆ ಪಸ್ಕ ಹಬ್ಬ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪಸ್ಕದ ಕುರಿಮರಿಯಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿದನು. ನಂತರ ಆತನು ನಮ್ಮ ಪಾಪಗಳಿಗೋಸ್ಕರ ಸತ್ತು ಪಾಪವಿಲ್ಲದ ಜೀವಿತವನ್ನು ಜೀವಿಸುವಾಗೆ ಆ ಒಂದು ಸಮಾಧಿಯಲ್ಲಿ ಆತನು ವಿಶ್ರಾಂತಿಯನ್ನು ತೆಗೆದುಕೊಂಡು ಪಾಪ ಇಲ್ಲದವನಾಗಿ ಜೀವಿಸಿದಂತಹ ಜೀವಿತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಂತರ ಆತನು ಪುನರುತ್ಥಾನವನ್ನು ಈ ಪ್ರಥಮ ಫಲ ಸೂಚಿಸ್ತಕ್ಕಂಥದ್ದಾಗಿದೆ. ಹೇಗೆ ನೋಡಿ, ಪೌಲ ಏನು ಹೇಳ್ತಕ್ಕಂಥವನಾಗಿದ್ದಾನೆ, 1 ಕೊರಿಂಥ 15:20-23 ತನಕ ನಾವು ಓದುವುದಾದರೆ, ಆದರೆ ಕ್ರಿಸ್ತನು ಸತ್ತವರಿಂದ ಎದ್ದು ಬಂದನು, ಸತ್ತು ಹೋದವರಲ್ಲಿ ಪ್ರಥಮ ಫಲವಾದನು. ದೇವರು ಯಾವ ರೀತಿಯಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ನೆಯುತ್ತಿದ್ದಾನೆ ನೋಡಿ ಪ್ರಿಯ ಕೇಳುಗರೆ. ಅಲ್ಲಿ ಪ್ರಥಮ ಫಲದ ಹಬ್ಬ ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿತ್ತು ಅಂದರೆ ಸತ್ತವರಲ್ಲಿ ಮೊದಲು ಎದ್ದು ಬಂದಂತಹ ಕ್ರಿಸ್ತನು ಪ್ರಥಮ ಫಲವಾಗಿ ತನ್ನ ತಂದೆಗೆ ಅರ್ಪಿಸಿಕೊಂಡಂತಹ ವಿಚಾರಕ್ಕೆ ಹೋಲಿಕೆ ಮಾಡತಕ್ಕಂಥದ್ದಾಗಿದೆ. ಪಾಸ್ಕ ಹಬ್ಬ ಕ್ರಿಸ್ತನನ್ನು ಸೂಚಿಸತಕ್ಕಂಥದ್ದಾಗಿದೆ. ಉಳಿ ಇಲ್ಲದ ರೊಟ್ಟಿ ಹಬ್ಬ ಕ್ರಿಸ್ತನ ಪಾಪ ಇಲ್ಲದಂತಹ ಜೀವಿತವನ್ನು ಸೂಚಿಸತಕ್ಕಂಥದ್ದಾಗಿದೆ. ಪ್ರಥಮ ಫಲ ಆತನ ಪುನರುತ್ಥಾನ ಹೊಂದಿ ತಂದೆಯ ಬಳಿಗೆ ಹೋದಂತಹ ವಿಚಾರವನ್ನು ಸೂಚಿಸತಕ್ಕಂಥದ್ದಾಗಿದೆ. ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕವೇ ಸತ್ತವರಿಗೆ ಪುನರುತ್ಥಾನ ಉಂಟಾಗಿದೆ. ಆದಾಮನಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನು ಎಲ್ಲರೂ ಬದುಕುವವರಾದರೂ, ಆದರೆ ಪ್ರತಿಯೊಬ್ಬನು ತನ್ನ ಕ್ರಮದಲ್ಲಿ ಎದ್ದು ಬರುವನು. ಕ್ರಿಸ್ತನು ಪ್ರಥಮ ಫಲವಾದನು. ತರುವಾಯ ಕ್ರಿಸ್ತನಿಗೆ ಸೇರಿದವರು ಆತನ ಬರುಣದಲ್ಲಿ ಜೀವವುಳ್ಳವರಾಗಿ ಎದ್ದು ಬರುವರು. ಹೇಗೆ ಪ್ರಥಮ ಫಲವನ್ನು ಅವರು ಯಾಜಕನಿಗೆ ದೇವಾಲಯಕ್ಕೆ ಕೊಡ್ತಕ್ಕಂಥವರಾಗಿದ್ದರು, ಹಾಗೆ ಕ್ರಿಸ್ತನು ಸತ್ತವರಿಗಿಂತ ಎದ್ದಂತಹ ಪ್ರಥಮ ಪುನರುತ್ಥಾನ ಫಲವಾಗಿ ಆತನು ತಂದೆ ಬಳಿಗೆ ಹೋದಂತಹ ವಿಚಾರವನ್ನು ಸೂಚಿಸ್ತಕ್ಕಂಥವನಾಗಿದ್ದಾನೆ. ಆತನು ಪುನರುತ್ಥಾನ ಆಗಿದ್ದಾನೆ. ಆ ನಿಮಿತ್ತವಾಗಿ ನಮಗೂ ಸಹ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಏನೆಂದರೆ ನಾವು ಸಹ ಪುನರುತ್ಥಾನ ಹೊಂದಕ್ಕಂಥವರಾಗಿದ್ದೇವೆ ಎಂಬುದಾಗಿ. ನಂತರ ಬರ್ತಕ್ಕಂತಹ ಒಂದು ಹಬ್ಬ ಪೆಂಟೆಕೋಸ್ಟ್, ಅಂದರೆ ಪಂಚಶತಮ ಹಬ್ಬ. ಈ ಪಂಚಶತಮ ಹಬ್ಬ 50ನೇ ದಿನದಲ್ಲಿ ಬರ್ತಕ್ಕಂಥದ್ದಾಗಿತ್ತು. ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ, ಸಬ್ಬತ್ತಿನದ ಮರುದಿನದಿಂದ ಆ ಪ್ರಥಮ ಸಿವುಡನ್ನ ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು, ಅಂದರೆ ಪ್ರಥಮ ಸಿವುಡನ್ನ ನೈವೇದ್ಯವಾಗಿ ನಿವಾಳಿಸಿದ ಆ ದಿನದ ಒಂದು ಲೆಕ್ಕದ ಆರಂಭ, ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7 × 49 ಪ್ರಿಯ ಕೇಳುಗರೆ, ಆದರೆ ಆ ಒಂದು ಪ್ರಥಮ ಸಿವುಡನ್ನ ನೈವೇದ್ಯವಾಗಿ ಅರ್ಪಿಸಿದಂತಹ ಆ ದಿನವನ್ನು ಸೇರಿಸಿಕೊಂಡ್ರೆ 50 ದಿನ. 50 ದಿನವನ್ನ ಲೆಕ್ಕಿಸಿಕೊಂಡು 7ನೆಯ ಸಬ್ಬತ್ತಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯವನ್ನ ಸಮರ್ಪಿಸಬೇಕು. ನಿಮ್ಮ ನಿವಾಸಗಳಿಂದ ತಂದಂತಹ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯ ರೊಟ್ಟಿಗಳನ್ನ ಮಾಡಬೇಕು. ಅವುಗಳನ್ನ ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಆ ರೊಟ್ಟಿಯೊಡನೆ 1 ವರ್ಷದ ಪೂರ್ಣಾಂಗವಾದಂತಹ 7 ಕುರಿಗಳನ್ನ, 1 ಹೋರಿಯನ್ನ ಮತ್ತು 2 ಟಗರುಗಳನ್ನ ಸಮರ್ಪಿಸಬೇಕು. ಇವು ಧಾನ್ಯ ದ್ರವ್ಯದೊಡನೆ ಮತ್ತು ಪಾನ ದ್ರವ್ಯದೊಡನೆ ಅಗ್ನಿಯ ಮೂಲಕ ಯೆಹೋವನಿಗೆ ಪರಿಮಳವನ್ನ ಉಂಟು ಮಾಡುವ ಸರ್ವಾಂಗ ಹೋಮವಾಗುವುದು. ಅದಲ್ಲದೆ ದೋಷ ಪರಿಹಾರಕ ಯಜ್ಞವಾಗಿ 1 ಹೋತವನ್ನು ಮತ್ತು ಸಮಾಧಾನ ಯಜ್ಞಕ್ಕಾಗಿ 1 ವರ್ಷದ 2 ಟಗರುಗಳನ್ನು ಸಮರ್ಪಿಸಬೇಕು. ಯಾಜಕನು ಇವುಗಳನ್ನು ಪ್ರಥಮ ಫಲದ ರೊಟ್ಟಿಗಳನ್ನು ಮತ್ತು 2 ಕುರಿಗಳನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಅವು ಯೆಹೋವನಿಗೆ ಮೀಸಲಾಗಿ ಯಾಜಕನಿಗೆ ಸಲ್ಲಿಸಬೇಕು. ಆ ದಿನದಲ್ಲಿ ದೇವರಾರಾಧನೆಗಾಗಿ ಸಭೆ ಸೇರಬೇಕಾಗಿ ಪ್ರಕಟಿಸಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ಮಾಡಬಾರದು. ಇದು ನಿಮಗೂ, ನಿಮ್ಮ ಸಂತತಿಯವರಿಗೂ ಮತ್ತು ನಿಮ್ಮ ಎಲ್ಲ ನಿವಾಸಿಗಳಿಗೂ ಶಾಶ್ವತವಾದಂತಹ ನಿಯಮ ಎಂಬುದಾಗಿ ದೇವರು ತಿಳಿಸ್ತಕ್ಕಂಥನಾಗಿದ್ದಾನೆ. ಈ ಒಂದು ಪಂಚಶತಮ ಹಬ್ಬ ಆ ದಿನದಲ್ಲಿ ದೇವರು ಏನನ್ನ ಮಾಡಬೇಕೆಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಆ ದಿನದಲ್ಲಿ ದೇವರಿಗೆ ಸಂಪೂರ್ಣವಾಗಿ ನಮ್ಮ ಪಾಪಗಳನ್ನೆಲ್ಲ ಹರಿಕೆಡಬೇಕು. ಆ ಹುಳಿ ಅಂತಕ್ಕಂಥದ್ದನ್ನು ಕ್ರಿಸ್ತನಿಗೆ ಅರ್ಪಿಸಬೇಕು. ಆತನು ಪಾಪಗಳನ್ನು ಒಪ್ಪಿಕೊಳ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ನಮ್ಮ ಎಲ್ಲ ಪ್ರಾರ್ಥನೆಗಳು ಎಲ್ಲವೂ ಸಹ ದೇವರ ಬಳಿಗೆ ಸುಗಂಧ ನೈವೇದ್ಯವಾಗಿ ಹೋಗ್ತಕ್ಕಂಥ ವಿಚಾರವನ್ನು ಸಹ ಸೂಚಿಸ್ತಕ್ಕಂಥನಾಗಿದ್ದಾನೆ. ಆದರೆ ಈ ಒಂದು ಪಂಚಶತಮ ಅಂತಕ್ಕಂತಹ ಹಬ್ಬ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿ 50ನೇ ದಿನದಲ್ಲಿ ಆತನು ಶಿಷ್ಯರುಗಳಿಗೆ ವಾಗ್ದಾನ ಮಾಡಿದಂತೆಯೇ, ನಾನು ಹೋಗಿ ನಿಮಗೆ ಪರಿಶುದ್ಧಾತ್ಮನನ್ನು ಸುರಿಸ್ತಕ್ಕಂಥವನಾಗಿದ್ದೇನೆ, ಅಲ್ಲಿವರೆಗೂ ನೀವು ಇಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳಿದಂತಹ ರೀತಿಯಲ್ಲಿಯೇ ಶಿಷ್ಯರು ಕಾದುಕೊಂಡಿದ್ದರು. ಆ 50ನೇ ದಿನದಲ್ಲಿ, ಆ ಪಂಚಶತಮ ಎಂಬುದಾಗಿ ಕರೆಯತಕ್ಕಂತಹ ಆ ದಿನದಲ್ಲಿ ಏನ್ ನಡೀತು ಅಂದರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1-4 ತನಕ ನಾವು ಓದುವುದಾದರೆ, ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಒಮ್ಮನಸದಿಂದ ಒಂದೇ ಸ್ಥಳದಲ್ಲಿ ಕುಡಿ ಬಂದಿದ್ದರು. ಆಗ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಗಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಯಿತು. ಅವರು ಕುಳಿತಿದ್ದ ಮನೆಯೆಲ್ಲ ತುಂಬಿಕೊಂಡಿತು. ಉರಿಯುವ ಬೆಂಕಿಯು ವಿಂಗಡಗೊಳ್ಳಲು ನಾಲಿಗೆಗಳ ಹಾಗೆ ಅವರಿಗೆ ಕಾಣಿಸಿಕೊಂಡು ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕುಳಿತುಕೊಂಡಿತು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರೂ ಅವರಿಗೆ ಆ ಪವಿತ್ರಾತ್ಮನು ನೀಡಿದ ಶಕ್ತಿ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಆರಂಭಿಸಿದರು. ಆ ನಿಟ್ಟಿನಲ್ಲಿ 41ನೇ ವಚನ ತಿಳಿಸತಕ್ಕಂಥದ್ದಾಗಿದೆ. ಅವನ ಬೋಧನೆಯನ್ನು ಅಂಗೀಕರಿಸಿದಂತಹ ಅನೇಕರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿನ ಸುಮಾರು 3,000 ಜನರು ಅವರೊಂದಿಗೆ ಸೇರಿಕೊಂಡರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಇವು ಇಸ್ರಾಯೇಲ್ ಜನಗಳು ತಮ್ಮ ಪಾಪಗಳನ್ನು ದೇವರ ಮುಂದೆ ಅರ್ಪಿಸಿಕೊಳ್ತಕ್ಕಂಥವರಾಗಿದ್ದರು. ಅದೇ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ಯಾವಾಗ ಪರಿಶುದ್ಧಾತ್ಮ ಬಂತು ಅಂದರೆ ಶಿಷ್ಯರುಗಳು ನೋಡಿ ಆ ಒಂದು ಮೇಲಂತಸ್ತಿಯಲ್ಲಿ ತಮ್ಮ ಪಾಪಗಳನ್ನ ಹರಿಕೆಟ್ಟು 50 ದಿನ ನಿರಂತರವಾಗಿ ಪ್ರಾರ್ಥನೆಯಲ್ಲಿ ತಮ್ಮ ಪಾಪಗಳನ್ನ ಹರಿಕೆಡುವುದರಲ್ಲಿ ಕೂಡಿಕೊಂಡಿದ್ದರು. ಆಗ ಪರಿಶುದ್ಧಾತ್ಮನು ಅವರ ಮೇಲೆ ಬಂದಂತನು. ಈ ನಿಟ್ಟಿನಲ್ಲಿ ಈ ಒಂದು ಪಂಚಶತಮ ಹಬ್ಬವು ಸಹ ಕ್ರಿಸ್ತನು ಆ ದಿನದಲ್ಲಿ ಪರಿಶುದ್ಧಾತ್ಮನನ್ನು ಸುರಿಸಿದಂತಹ ಕಾರ್ಯಕ್ಕೆ ಹೋಲಿಕೆಯಾಗಿ ಅವರು ಹಬ್ಬವನ್ನು ಆಚರಿಸತಕ್ಕಂಥವರಾಗಿದ್ದರು. ನಂತರ ಟ್ರಂಪೆಟ್ ಅಂದರೆ ತುತ್ತೂರಿಯ ಹಬ್ಬ. ಈ ತುತ್ತೂರಿಯ ಹಬ್ಬ 7ನೇ ತಿಂಗಳಿನ 1ನೇ ದಿನದಲ್ಲಿ ಬರತಕ್ಕಂಥದ್ದಾಗಿತ್ತು. ಅದನ್ನು ನಾವು ಯಾಜಕಾಂಡ 23ನೇ ಅಧ್ಯಾಯ 24-25 ವಚನಗಳನ್ನು ಓದುವುದಾದರೆ ಯೆಹೋವನು ಮೋಶೆಯೊಂದಿಗೆ ಮಾತನಾಡಿ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, 7ನೇ ತಿಂಗಳಿನ 1ನೇ ದಿನದಲ್ಲಿ ನಿಮಗೆ ಪೂರ್ಣ ವಿರಾಮವಿರಬೇಕು. ಅದನ್ನು ತುತ್ತೂರಿಯ ಧ್ವನಿಯಿಂದ ಪ್ರಕಟಿಸಬೇಕು, ದೇವರ ಆರಾಧನೆಗಾಗಿ ಸೇರಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು, ಯೆಹೋವನಿಗೆ ಹೋಮವನ್ನು ಮಾಡಬೇಕು. ಏನು ಇದರ ಅರ್ಥ ಅಂದರೆ ದೇವರು ಪರ್ಣಶಾಲೆಯನ್ನು ಶುದ್ಧೀಕರಿಸುವ ಹಾಗೆ ಯಾಜಕನಿಗೆ ಹೇಳ್ತಕ್ಕಂಥವನಾಗಿದ್ದನು. ದಿನನಿತ್ಯ ಅವರು ಮಾಡಿದಂಥ ಪಾಪಗಳಿಗೆ ಕುರಿಮರಿಯ ಬಲಿ ಸಲ್ಲಿಸಿ ಆ ರಕ್ತವನ್ನು ಆ ಪರದೆ ಮೇಲೆ ಚಿಮುಕಿಸ್ತಕ್ಕಂಥವರಾಗಿದ್ದರು. ಈಗ ಅದರ ಮುಂದಿನ ದಿನ ಡೇ ಆಫ್ ಅಟೋನ್ಮೆಂಟ್, ಮಹಾದೋಷ ಪರಿಹಾರಕ ದಿನ ಬರತಕ್ಕಂಥದ್ದಾಗಿದೆ ಇಸ್ರಾಯೇಲರಿಗೆ. ಅದು ಯಾವ ದಿನ ಅಂದರೆ ಅದು ಲೈಫ್ ಅಂಡ್ ಡೆತ್, ಜೀವ ಮರಣದ ದಿನವಾಗಿತ್ತು. ಆ ದಿನ ಬರ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನ ತುತ್ತೂರಿ ಮೂಲಕ, ನ್ಯಾಯ ವಿಚಾರಣೆಯ ಬರ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನ ತುತ್ತೂರಿ ಮೂಲಕ ತಿಳಿಸ್ತಕ್ಕಂತಹ ಒಂದು ವಿಚಾರ, ನೀವು ಸಿದ್ಧರಾಗಿರಿ ಅನ್ನುವಂತಹ ಒಂದು ವಿಚಾರವನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥ 14:6-7 ವಚನವನ್ನು ಓದಬೇಕಾದ್ರೆ ಅಲ್ಲಿ ನ್ಯಾಯ ವಿಚಾರಣೆ ಬರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ಮಹಾ ಧ್ವನಿಯಿಂದ ದೂತನು ಹೇಳ್ತಕ್ಕಂಥದ್ದನ್ನು ನಾವು ಕೇಳ್ತಕ್ಕಂಥರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಮತ್ತೊಬ್ಬ ದೂತನು ಆಕಾಶ ಮಧ್ಯದಲ್ಲಿ ಹಾರಾಡುವುದನ್ನ ಕಂಡೆನು. ಭೂನಿವಾಸಿಗಳಿರಾಗಿರುವ ಸಕಲ ಜನಾಂಗ, ಕುಲ, ಭಾಷೆ, ಜನಾಂಗಗಳ ಎಲ್ಲರಿಗೂ ಸಾರಿ ಹೇಳುವುದಕ್ಕಾಗಿ ನಿತ್ಯವಾದಂಥ ಶುಭವರ್ತಮಾನ ಅವನಲ್ಲಿತ್ತು. ಆ ದೂತನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ, ಯಾಕೆಂದರೆ ಆತನು ನ್ಯಾಯ ತೀರ್ಪು ಮಾಡುವ ಸಮಯವು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನ, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ಆರಾಧಿಸಿರಿ ಎಂದು ಮಹಾಧ್ವನಿಯಿಂದ ಹೇಳಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕದಲ್ಲಿ ದೇವರು ಆ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಮೊದಲನೇ ದೇವದೂತನ ಸಂದೇಶವನ್ನ ಸಾರುವಾಗೆ ಈ ತುತ್ತೂರಿ ಅನ್ನುವಂತಹ ಹಬ್ಬವನ್ನ ನೆರವೇರಿಸ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ನಂತರ ಬರ್ತಕ್ಕಂಥದ್ದು ಮಹಾದೋಷ ಪರಿಹಾರಕ ದಿನ. ಇದು 7ನೇ ತಿಂಗಳಿನ 10ನೇ ದಿನದಲ್ಲಿ ಟಿಶ್ರಿ ಅಂತಕ್ಕಂತಹ ಆ ಒಂದು ದಿನದಲ್ಲಿ ಬರ್ತಕ್ಕಂಥದ್ದಾಗಿತ್ತು. ಇದು ಏನನ್ನ ಸೂಚಿಸ್ತಕ್ಕಂಥದ್ದಾಗಿತ್ತು ಅಂದರೆ ಇಸ್ರಾಯೇಲ್ ಜನಗಳು ಸಂಪೂರ್ಣವಾಗಿ ಅವರ ಒಂದು ಪಾಪವನ್ನ ಆ ಒಂದು ದೇವದರ್ಶನ ಗುಡಾರದಿಂದ ತೆಗೆದು ಹಾಕ್ತಕ್ಕಂತಹ ಒಂದು ವಿಚಾರವನ್ನ ಸೂಚಿಸ್ತಕ್ಕಂಥದ್ದಾಗಿತ್ತು. ಈ ದಿನದಲ್ಲಿ ಅವರ ಪಾಪವನ್ನ ಸಂಪೂರ್ಣವಾಗಿ ಪ್ರಾಯಶ್ಚಿತ್ತ ಮಾಡತಕ್ಕಂಥದ್ದನ್ನು ಯಾಜಕನು. ಅದೇ ರೀತಿಯಾಗಿ ದೇವರು ಪರಲೋಕದ ಆ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ಪ್ರವೇಶಿಸಿ ಮಹಾಯಾಜಕನಾಗಿ ನಮ್ಮ ಎಲ್ಲಾ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಮಾಡತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದನ್ನ ನಾವು ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡತಕ್ಕಂಥವರಾಗಿದ್ದೇವೆ. ಉದಯ ಅಸ್ತಮಾನಗಳು 2300ರವರೆಗೆ ನಡೆಯುವುದು, ನಂತರ ಪವಿತ್ರ ಆಲಯಕ್ಕೆ ಪುನಃ ನ್ಯಾಯಸ್ಥಾಪನೆ ಆಗುವುದು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಈ ಒಂದು ಕಾರ್ಯ ಕ್ರಿಸ್ತ ಸಕ 1844 ಅಕ್ಟೋಬರ್ 27 ನಡೀತಕ್ಕಂಥದ್ದಾಗಿದೆ. ಇದು ಅವರಿಗೆ ಒಂದು ದಿನದ ಹಬ್ಬವಾಗಿತ್ತು, ನಮಗೆ ಹೆಚ್ಚು ಕಡಿಮೆ 180 ವರ್ಷ ಆಯಿತು ಪ್ರಿಯ ಕೇಳುಗರೆ. ಆದರೆ ನಾವು ಮನ ತಿರುಗದೆ ಇದ್ದ ಕಾರಣದಿಂದ ಅದು ಇನ್ನೂ ನಡೀತಕ್ಕಂಥದ್ದಾಗಿದೆ. ದೇವರು ಆ ಪರಲೋಕದಲ್ಲಿ ಏನು, ಈ ಲೋಕದಲ್ಲಿ ಯಾಜಕನು ಮಹಾಯಾಜಕನು ವರ್ಷಕ್ಕೆ 1 ಆವರ್ತಿ ಹೋಗಿ ಪ್ರಾಯಶ್ಚಿತ್ತ ಮಾಡತಕ್ಕಂಥನಾಗಿದ್ದನು. ಇಸ್ರಾಯೇಲರ ಎಲ್ಲರ ಪಾಪಗಳಿಗೋಸ್ಕರ ಅದೇ ರೀತಿಯಾಗಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಆ ಕಾರ್ಯವನ್ನು ಮಾಡುವಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಂತರ ನೋಡ್ತಕ್ಕಂತಹ ಹಬ್ಬ ಪರ್ಣಶಾಲೆಯ ಜಾತ್ರೆ, ಟ್ಯಾಬರ್ನಾಕಲ್ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದು ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಇದು ಇಸ್ರಾಯೇಲ್ ಜನಗಳು ಐಗುಪ್ತದಿಂದ ಬರುವಂತಹ ಸಂದರ್ಭದಲ್ಲಿ ಅರಣ್ಯದಲ್ಲಿ ಯಾವ ರೀತಿಯಲ್ಲಿ ಅವರು ಆ ಒಂದು ಪರ್ಣಶಾಲೆಗಳನ್ನು ಹಾಕಿಕೊಂಡು ದೇವರನ್ನ ಆರಾಧಿಸಿ ವಾಸವಾಗಿದ್ದರೋ ಅದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದು ಆ ದಿನದಲ್ಲಿ ಅವರ ಎಲ್ಲಾ ರೀತಿಯ ವರ್ಷಕ್ಕೆ ಕೊನೆಯ ದಿನದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು, ಹೇಗೆ ದೇವರು ನಡೆಸಿದನೋ ಎಂಬುದನ್ನ ನೆನೆಸಿಕೊಂಡು. ಅದೇ ರೀತಿಯಾಗಿ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ಎಲ್ಲಾ ರೀತಿಯ ಪಾಪಗಳನ್ನ ನಾಶ ಮಾಡಿ ನೂತನ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದನ್ನ ಇದು ಸೂಚಿಸ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿ ಒಂದು ಹಬ್ಬವೂ ಸಹ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದ್ರೆ ಕ್ರಿಸ್ತನನ್ನ ಸೂಚಿಸ್ತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ಪರ್ಣಶಾಲೆಯು ಸಹ ಯೋಹಾನನು ಬರೆದ ಸುವಾರ್ತೆ 7:37-38 ವಚನಗಳನ್ನು ಓದಬೇಕಾದ್ರೆ ಆತನು ನನ್ನನ್ನೇ ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ತೋರಿಸಿ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಇವೆಲ್ಲವೂ ಸಹ ಬರ್ತಕ್ಕಂತಹ ಕ್ರಿಸ್ತನನ್ನ ಸೂಚಿಸುವಂತಹ ನಿಜ ಸ್ವರೂಪವಾಗಿತ್ತು ಪ್ರಿಯ ಕೇಳುಗರೆ. ಹಾಗಾಗಿ ಈ ಹಬ್ಬಗಳನ್ನು ನಾವು ಅರ್ಥ ಮಾಡಿಕೊಂಡು ಕ್ರಿಸ್ತನ ಬರೋಣಕ್ಕೆ ನಾವು ಹತ್ತಿರದಲ್ಲೇ ಇದ್ದೇವೆ ಅನ್ನುವಂಥದ್ದನ್ನು ತಿಳಿದುಕೊಂಡು ಆತನ ರಾಜ್ಯಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆ ದೇವರೇ, ಸ್ವಾಮಿ ನೀನು ಆ ಹಬ್ಬಗಳನ್ನು ಇಸ್ರಾಯೇಲ್ ಜನರಿಗೆ ನೀಡಿದೆ ಸ್ವಾಮಿ. ಅಪ್ಪ ಅವೆಲ್ಲವೂ ನಿನ್ನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು, ಆದರೆ ಅವರು ಅರಿತುಕೊಳ್ಳಲಿಲ್ಲ. ನಾವು ಇವುಗಳನ್ನು ಅರಿತುಕೊಂಡು ನೀನೇ ಅವುಗಳ ನಿಜ ಸ್ವರೂಪ ಎಂಬುದನ್ನು ಅರಿತುಕೊಂಡು ನೀನು ಪರಲೋಕದಲ್ಲಿ ನಮಗೋಸ್ಕರ ಮಹಾಯಾಜಕ ಉದ್ಯೋಗವನ್ನು ಮಾಡ್ತಕ್ಕಂಥ ದೇವರಾಗಿದ್ದೀಯಾ, ಎರಡನೇ ಸಾರಿ ಬರ್ತಕ್ಕಂತಹ ದೇವರಾಗಿದ್ದೀಯಾ, ಈ ಹಬ್ಬಗಳನ್ನು ನೆರವೇರಿಸಿ ಕೊನೆಯದಾಗಿ ನೀನು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ದೇವರಾಗಿದ್ದೀಯ ಎಂಬುದನ್ನು ಅರಿತುಕೊಂಡು ಜೀವಿಸಲು ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಸಂತರಿಗೆ ಸಂತಸಾದ ಈವ ಜಲವ ನಂಬಿರೈ, ಸಂತರಿಗೆ ಸಂತಸಾದ ಈವ ಜಲವ ನಂಬಿರೈ, ಚಿಂತೆ ದೂಡಿ ಶಾಂತಿ ಹೊಂದಿ ಕಮನದಿ ಪಾತರೆ, ಶಾಂತಮೂರ್ತಿ ಏಸು ಬಳಿಗೆ ಬನ್ನಿರೈ ಬನ್ನಿರೈ, ಶಾಂತಮೂರ್ತಿ ಏಸು ಬಳಿಗೆ ಬನ್ನಿರೈ.